ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ಏಸು ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ನೀವೆಲ್ಲರೂ ಕ್ಷೇಮ ತಾನೆ? ನೀವಿಂದು ಆನಂದದಿಂದ ಇದ್ದೀರಲ್ಲ. ಏಸುವಿನ ಮುಖಾಂತರ ದೇವರ ಪ್ರೀತಿಯನ್ನು ಮನುಷ್ಯರಿಗೆ ತೋರಿಸಿದ ಬಗ್ಗೆ ಈ ಸಂದೇಶಗಳಿವೆ. ನನ್ನ ಒಂದೇ ಪ್ರಾರ್ಥನೆ ಎಂದರೆ ನಿಮ್ಮ ಪಾಪದ ಜೀವಿತದ ಬಗ್ಗೆ ಮಾನಸಾಂತರ ಹೊಂದಿ ಏಸುವನ್ನು ನಿಮ್ಮ ಜೀವನದ ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ಅಂಗೀಕರಿಸುವುದರ ಮುಖಾಂತರ ಆತನು ಕೊಡುವ ಉಚಿತಾರ್ಥವಾದ ರಕ್ಷಣಾ ಭಾಗ್ಯವನ್ನು ನೀವು ಹೊಂದಬೇಕೆಂಬುದಾಗಿ. ನಾವು ಪಾಪದ ಬಂಧನದಿಂದ ಬಿಡಿಸಲ್ಪಟ್ಟವರಾಗಿ ಬಹು ಪ್ರಯಾಸದಿಂದ ನಿಮಗೆ ಈ ಸಂದೇಶವನ್ನು ತಲುಪಿಸುತ್ತಿದ್ದೇವೆ. ನಾವು ಪಾಪಕ್ಕೆ ದಾಸರಾಗಿದ್ದೆವು. ನಾವು ಶಾರೀರಿಕ ಮಾನಸಿಕ ವೇದನೆಗಳನ್ನು ಹೊಂದಿದ್ದವರಾಗಿ ಬಳಲುತ್ತಿದ್ದು ಏಸುವಿನ ಬಳಿ ಬಂದ ನಿಮಿತ್ತ ಎಲ್ಲದರಿಂದ ಬಿಡುಗಡೆ ಕಂಡೆವು. ಈಗ ನಮ್ಮ ಹೃದಯದಲ್ಲಿ ಮಹದಾನಂದವಿದೆ. ನಮ್ಮ ಮರಣಾನಂತರ ಮಹಿಮೆಯುಳ್ಳ ಜೀವಿತಕ್ಕೆ ನಾವು ಪುನರುತ್ಥಾನ ಹೊಂದುತ್ತೇವೆಂದು ಬಲ್ಲೆವು. ಇದು ಏಸುವಿನೊಂದಿಗೆ ಪರಲೋಕದಲ್ಲಿ ಶಾಶ್ವತವಾಗಿ ನಮಗೆ ಸಿಗುವ ನಿತ್ಯ ಜೀವ. ಅಲ್ಲಿ ಇನ್ನು ಮುಂದೆ ವೇದನೆಗಳಿಲ್ಲ, ಕಣ್ಣೀರಿಲ್ಲ, ಚಿಂತೆಗಳಿಲ್ಲ, ವ್ಯಾಧಿಗಳಿಲ್ಲ, ಬಡತನ ಇಲ್ಲ. ಏಸುವಿನೊಂದಿಗೆ ಅಂದರೆ ನಮ್ಮ ದೇವರು ಮತ್ತು ರಕ್ಷಕನೊಂದಿಗೆ ನಿತ್ಯ ಸಂತೋಷ ಆತನ ರಾಜ್ಯದಲ್ಲಿ. ನಿಮ್ಮನ್ನು ಇಂತಹ ನಿತ್ಯ ಆನಂದದ ಜೀವಿತಕ್ಕೆ ಆಹ್ವಾನಿಸುತ್ತಿದ್ದೇವೆ. ಪ್ರಿಯರೇ, ಇದನ್ನು ಸ್ವೀಕರಿಸಲು ನೀವು ಸಿದ್ಧ ಇರುವಿರಾ? ಪ್ರಿಯ ಸಹೋದರ ಸಹೋದರಿಯರೇ, ಸಿದ್ಧವಿದ್ದೀರಿ ತಾನೇ? ಇಂದು ಜೀವಜಲದ ನದಿಯ ಬಗ್ಗೆ ನಿಮಗೆ ತಿಳಿಸಲು ನಾನು ಇಚ್ಛಿಸುತ್ತೇನೆ. ನಾವು ಪ್ರತಿನಿತ್ಯ ನೀರನ್ನು ಸೇವಿಸುತ್ತೇವೆ, ಆದರೆ ಏಸು ಕೊಡುವ ಮತ್ತೊಂದು ನೀರು ಇದೆ. ಪ್ರಿಯರೇ, ಇದು ನಮ್ಮ ದಾಹವನ್ನು ಶಾಶ್ವತವಾಗಿ ನೀಗಿಸುತ್ತದೆ. ಏಸು ಭೂಲೋಕದಲ್ಲಿದ್ದಾಗ ಸಂಭವಿಸಿದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ಒಂದು ದಿನ ಏಸು ತನ್ನ ಶಿಷ್ಯರೊಂದಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಿದ್ದನು. ಮಾರ್ಗದಲ್ಲಿ ಆತನು ಆಯಾಸಗೊಂಡವನಾಗಿ ಒಂದು ಬಾವಿಯ ಬಳಿ ಕುಳಿತನು. ಚೆನ್ನಾಗಿ ಗಮನಿಸ್ರಿ, ಯೇಸು ಭೂಲೋಕದಲ್ಲಿದ್ದಾಗ ಆತನಿಗೆ ಎಲ್ಲ ನೋವುಗಳು ಕಷ್ಟಗಳು ನಮ್ಮಂತೆಯೇ ಇದ್ದವು. ಯಾಕೆಂದರೆ ಆತನು ದೇವರಾಗಿದ್ದರೂ ತನ್ನನ್ನು ಮಾನವನನ್ನಾಗಿ ಗುರುತಿಸಿಕೊಂಡಿದ್ದನು. ಆತನ ಶಿಷ್ಯರು ಆಹಾರವನ್ನು ತರಲು ಹೋಗಿದ್ದರು. ಆಗ ಒಬ್ಬ ಸ್ತ್ರೀಯು ನೀರು ಸೇದುವುದಕ್ಕಾಗಿ ಬಾವಿ ಬಳಿ ಬಂದಳು. ಆಗ ಯೇಸು ಆಕೆಯ ಬಳಿ ಕುಡಿಯಲು ನೀರು ಕೇಳಿದನು. ಆಕೆ ಕೀಳು ಜಾತಿಯವಳಾದದ್ದರಿಂದ ನೀರು ಕೊಡಲು ಇಷ್ಟಪಡಲಿಲ್ಲ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವರು ಯಾರೆಂಬುದೂ ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆಗ ಆಕೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ ಅಂದಳು. ಯೇಸು ಆಕೆಗೆ, ಈ ನೀರನ್ನು ಕುಡಿಯುವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಇದರ ಅರ್ಥ ಏನೆಂದರೆ, ಆತನು ಹೇಳಿದಂತೆ ಕೇಳಿ ಅದರಂತೆ ಮಾಡುವವನು ದೇವರ ಮಕ್ಕಳ ಸಜೀವ ಉದಾಹರಣೆಗಳಾಗಿರುತ್ತಾರೆ ಎಂಬುದಾಗಿ. ಮೇಲಾಗಿ ಅಂತಹ ಜನರು ದೇವರ ಪ್ರೀತಿ, ಕೃತಜ್ಞತೆ ಮತ್ತು ಆಜ್ಞೆಗಳಿಂದ ತುಂಬಿದವರಾಗಿ ಬೇರೆಯವರಿಗೆ ಉಪದೇಶಿಸುವವರಾಗಿಯೂ, ಬೇರೆಯವರು ಪವಿತ್ರ ಜೀವಿತವನ್ನು ಜೀವಿಸಿ ಅನ್ಯರಿಗೆ ಮಾದರಿಯಾಗಿ ಬದುಕುವಂತೆ ಮಾಡುತ್ತಾರೆ. ಆಗ ಆ ಸ್ತ್ರೀ, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅಂದಳು. ಆಕೆ ಕೆಟ್ಟ ಜೀವಿತವನ್ನು ಜೀವಿಸುತ್ತಾ ಇದ್ದುದರಿಂದ ಆಕೆಯ ಜೀವಿತವನ್ನು ಕುರಿತು ಜನರು ಆಕೆಯನ್ನು ನಿಂದಿಸಿರಬಹುದು. ಆದರೆ ಯೇಸು ಆಕೆಗೆ, ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದನು. ಆಗ ಆಕೆ, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನಿನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಜನ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ ಅಂದಳು. ಮತ್ತು ತಕ್ಷಣವೇ ಮಾತು ಬದಲಾಯಿಸಿ ಆರಾಧನೆ ಮಾಡತಕ್ಕ ಸ್ಥಳದ ಬಗ್ಗೆ ಪ್ರಶ್ನಿಸಿದಳು. ಯೇಸು ಆಕೆಗೆ, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯಾವ ಸ್ಥಳಕ್ಕೂ ಹೋಗುವುದಿಲ್ಲ, ಬದಲಾಗಿ ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವರು. ಯೇಸು ಮತ್ತು ಹೇಳಿದ್ದೇನೆಂದರೆ, ತಂದೆಯಾದ ದೇವರು ಅಂತಹ ಆರಾಧಿಸುವರನ್ನು ಅಪೇಕ್ಷಿಸುತ್ತಾನೆ ಎಂಬುದಾಗಿ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಯೇಸು ಹೇಳಿದನು. ನಾವು ದೇವರನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಾದರೆ, ನಾನು ಈಗಾಗಲೇ ನಿಮಗೆ ಹೇಳಿರುವಂತೆ, ನಾವು ಆತನ ಎಲ್ಲ ಆಜ್ಞೆಗಳನ್ನು ಸತ್ಯವೇದದಲ್ಲಿ ತಿಳಿಸಿರುವಂತೆ ಕೈಕೊಂಡು ನಡೆಯಬೇಕು. ದೇವರನ್ನು ಆತ್ಮಿಕ ರೀತಿಯಲ್ಲಿ ಆರಾಧಿಸಬೇಕೆಂದರೆ ಅರ್ಥ ಆತನನ್ನು ಹೃದಯದ ಅಂತರಾಳದಿಂದ ಆರಾಧಿಸಬೇಕೆಂದು, ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದರೆ ಅರ್ಥ ಆತನ ವಾಕ್ಯದಂತೆ, ಅಂದರೆ ಸತ್ಯವೇದದಲ್ಲಿ ಹೇಳಿರುವಂತೆ ಮತ್ತು ಮಾರ್ಗದರ್ಶನ ನೀಡಿರುವಂತೆ ಆರಾಧಿಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾವ ಸ್ಥಳಕ್ಕೂ ಹೋಗುವ ಅಗತ್ಯ ಇಲ್ಲ, ಯಾವ ಬಲಿ ಅಥವಾ ಯಜ್ಞವನ್ನೂ ಸಹ ಸಮರ್ಪಿಸಬೇಕಾಗಿಲ್ಲ, ಅಥವಾ ದೇವರನ್ನು ಆರಾಧಿಸಲು ಯಾವ ಕಾಣಿಕೆಯನ್ನೂ ಕೊಂಡೊಯ್ಯುವಂತಿಲ್ಲ. ದೇವರು ಹೃದಯವನ್ನು ನೋಡುವಂಥವನಾಗಿದ್ದಾನೆ. ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ ಮತ್ತು ನಮ್ಮ ಹೃದಯ ದೇವರ ಆಲಯವಾಗಿದೆ. ಆದುದರಿಂದ ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಕೃತಜ್ಞತೆಯಿಂದಲೂ ಪ್ರೀತಿಯಿಂದಲೂ ತುಂಬಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಪರಿಶುದ್ಧವಾದ, ನಿರ್ಮಲವೂ ಪವಿತ್ರವೂ ಆದ ಆತ್ಮೀಕ ಆರಾಧನೆ ಅಂದರೆ ನಿಮ್ಮ ಆತ್ಮೆಂಬ ಕಾಣಿಕೆಯನ್ನು ಆತನು ಬಯಸುತ್ತಾನೆ. ತುಟಿಗಳಿಂದಲ್ಲ, ಹೃದಯದಿಂದ ಆತನನ್ನು ಸನ್ಮಾನಿಸಬೇಕೆಂದು ಬಯಸುತ್ತಾನೆ. ನಾವು ಅಪರಿಶುದ್ಧರಾಗಿ ಆತನನ್ನು ಆರಾಧಿಸುವುದು ಆತನಿಗೆ ಇಷ್ಟ ಇಲ್ಲ. ಪ್ರಿಯರೇ, ದೇವರು ತಾನು ತನ್ನ ಮಗನ ಮುಖಾಂತರ ಮತ್ತು ಶಿಷ್ಯರ ಮುಖಾಂತರ ಹೇಳಿಸಿದ ಮಾತಿನಂತೆ ನಾವು ನಡೆದು ವಿಧೇಯರಾಗಿದ್ದು ಆತನನ್ನು ಆರಾಧಿಸುವಂತೆ ಬಯಸುತ್ತಾನೆ. ಅಂತಹ ಆರಾಧನೆಯನ್ನು ಆತನು ಬಯಸುವನಾಗಿದ್ದಾನೆ. ಪ್ರಿಯರೇ, ಇದು ನಿಮಗೆ ಅರ್ಥವಾಗಿಲ್ಲವೆಂದು ನನಗೆ ಗೊತ್ತು. ಇದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ನಾನು ನಿಮಗೊಂದು ಕತೆ ಹೇಳುತ್ತೇನೆ. ಒಬ್ಬ ಯಜಮಾನನ ಬಳಿ ಇಬ್ಬರು ಕೂಲಿಗಳಿದ್ದರು. ಅವರಲ್ಲಿ ಒಬ್ಬನು ಹಣವನ್ನು ಕಳವು ಮಾಡುತ್ತಾ, ಕೆಲಸವನ್ನು ಸರಿಯಾಗಿ ಮಾಡದೆ ಸಮಯವನ್ನು ವ್ಯರ್ಥ ಮಾಡುತ್ತಾ ಯಜಮಾನನನ್ನು ನೋಡಿದಾಗಲೆಲ್ಲ ಹೊಗಳುತ್ತಾ ಇದ್ದನು. ಆದರೆ ಮತ್ತೊಬ್ಬ ಕೂಲಿಯಾಳು ಬಹಳ ವಿಧೇಯನಾಗಿ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ, ತಾನು ಜೀವಿಸಲು ಆಧಾರವಾಗಿರುವ ಈ ಕೆಲಸ ಕೊಟ್ಟ ದಣಿಯನ್ನು ಹೃದಯದಲ್ಲೇ ವಂದಿಸುತ್ತಾ ಇದ್ದನು. ಯಜಮಾನನು ಬಹಳ ಬುದ್ಧಿವಂತನಾದದ್ದರಿಂದ ಕೃತಜ್ಞತೆ ತೋರಿಸುತ್ತಾನೆ ಹೊರತು ಹೃದಯದಲ್ಲಿ ಆತನು ಒಳ್ಳೆಯವನಲ್ಲ, ಆತನೊಬ್ಬ ಮೋಸಗಾರನೆಂದು ತಿಳಿದುಕೊಂಡನು. ಆ ಯಜಮಾನನು ಮೊದಲನೆಯ ಕೂಲಿಯವನನ್ನು ತೆಗೆದುಹಾಕಿ ಎರಡನೆಯ ಕೂಲಿ ವಿಧೇಯನಿಗೆ ಕೃತಜ್ಞತೆಯುಳ್ಳವನಾಗಿ ಸೇವೆ ಮಾಡಿದ್ದರಿಂದ ಅವನಿಗೆ ಬಹುಮಾನಗಳನ್ನು ಕೊಟ್ಟನು. ದೇವರು ಇದೇ ರೀತಿ ನಾವಿರುವಂತೆ ಬಯಸುತ್ತಾನೆ. ನಾವು ಆತನನ್ನು ಆರಾಧಿಸುವುದಾದರೆ, ಕೃತಜ್ಞತೆ ಸಲ್ಲಿಸುವುದಾದರೆ ಅದು ಹೃದಯದಿಂದ ಬರಬೇಕು. ಪ್ರಿಯರೇ, ನಾನು ಆತನ ಆಜ್ಞೆಗಳನ್ನು ನಿಮಗೆ ತಿಳಿಸಿದಂತೆ ಅವುಗಳಿಗೆ ವಿಧೇಯರಾಗಿ ನೀವು ನಡೆದುಕೊಳ್ಳಬೇಕು. ವಿಧೇಯತ್ವವು ದೇವರು ಮೆಚ್ಚುವ ಕಾರ್ಯ. ದೇವರು ಅಂತಹವರನ್ನು ಬಯಸುತ್ತಾನೆ. ಪವಿತ್ರ ಗ್ರಂಥವಾದ ಸತ್ಯವೇದದಲ್ಲಿ ದೇವರು ಹೇಳುತ್ತಾನೆ, ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನೂ ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಸತ್ಯವೇದ ಮತ್ತು ಹೇಳುತ್ತದೆ, ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ನಿಮ್ಮನ್ನು ಯೇಸುವಿನ ಬಳಿ ಬಂದು ಆತನ ಪ್ರೀತಿ, ಕ್ಷಮಾಪಣೆ, ಸಂತೋಷ, ಸಮಾಧಾನದಿಂದ ಕೂಡಿರುವ ಆ ದೈವೀಕ ಬುಗ್ಗೆಯಲ್ಲಿ ಕುಡಿಯುವಂತೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಈ ಬುಗ್ಗೆ ಎಂತಹ ಘೋರ ಪಾಪಿಯನ್ನೂ ಸಹ ಶುದ್ಧಗೊಳಿಸಬಲ್ಲದು. ಮುರಿದು ಹೋದ ಹೃದಯವನ್ನು ಮತ್ತೆ ಜೋಡಿಸಿ ಆತನ ಹೃದಯದಲ್ಲಿ ಸಂತೋಷ, ಸಮಾಧಾನ ಎಂದೂ ಕಳೆದು ಹೋಗದಂತೆ ತುಂಬಿಸುವಂಥದ್ದಾಗಿದೆ. ನಾವೀಗ ಪ್ರಾರ್ಥಿಸೋಣವೇ. ಯೇಸುವೇ, ನಾನು ನಿನ್ನ ಬಳಿ ಬರಲು ಬಯಸುತ್ತೇನೆ. ಪ್ರೀತಿ, ಸಂತೋಷ, ಸಮಾಧಾನದ ಕೂಡಿರುವ ನೂತನ ವ್ಯಕ್ತಿಯಾಗಲು ಇಷ್ಟಪಡುತ್ತೇನೆ. ನಾನೀಗ ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ. ದಯಮಾಡಿ ನನ್ನನ್ನು ತುಂಬಿ ಬದಲಾಯಿಸು. ಆಮೇನ್. ಪ್ರಿಯರೇ, ಯೇಸುವಿನ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಅಥವಾ ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿ ಇರುವುದಾದರೆ ದಯಮಾಡಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.